ಶ್ರೋತೃಗಳಿಗೆ ಉಮಾ ಭಾತ್ಕಂಡೆಯ ನಮಸ್ಕಾರಗಳು. ಈಗ ಧ್ವನಿ ಶೈಕ್ಷಣಿಕ ಸಂಸ್ಥೆಯ ಕಥಾವಾಚನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನಿಮಗಾಗಿ
ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನದ ಸದಸ್ಯೆಯಾದ ನಾನು ಸರಸ್ವತಿ ಮೊಕಾಶಿ. ನಾನಿವತ್ತು ವಾಚನ ಮಾಡಲಿರುವ ಕತೆ ವರುಣದೇವನ ಮುನಿಸು. ಆಕರ ದುರಾಸೆಯ ಫಲ. ಲೇಖಕರು MR ಕಾತ್ಯಾಯಿನಿ. ಈಗ ಕೇಳಿ ಕತೆ ವರುಣದೇವನ ಮುನಿಸು.
ಬಹು ಹಿಂದೆ ತ್ರಿಗರ್ತ ಎಂಬ ದೇಶ ಇತ್ತು. ಅಲ್ಲಿನ ಜನ ಹಲವಾರು ದೇವರುಗಳನ್ನು ಪೂಜಿಸುತ್ತಿದ್ದರೂ ಮಳೆಯ ದೇವತೆಯಾದ ಮಳೆ ದೇವನಿಗೆ ಯಾವುದೇ ವಿಶೇಷ ಪೂಜೆ ಸಲ್ಲಿಸುತ್ತಿರಲಿಲ್ಲ. ಇದರಿಂದ ಮೋಡಗಳು ಕೋಪಗೊಂಡವು. ಕೋಪಗೊಂಡಿದ್ದ ಮೋಡಗಳು ಈ ತ್ರಿಗರ್ತ ದೇಶದ ಮೇಲೆ ಒಂದು ಹನಿ ನೀರನ್ನು ಸುರಿಸುವುದು ಬೇಡ ಎಂದು ನಿರ್ಧರಿಸಿದವು. ಅದರಂತೆ ತ್ರಿಗರ್ತ ದೇಶದಲ್ಲಿ ಮಳೆ ಆಗುವುದು ನಿಂತು ಹೋಯಿತು. ಮಳೆ ಇಲ್ಲದೆ ಇಡೀ ದೇಶವೇ ಮರುಭೂಮಿಯಂತೆ ಕಾಣತೊಡಗಿತು. ಜನ ಅಸಹಾಯಕರಾದರು. ಜೀವನ ಕಷ್ಟಕರವಾಯಿತು. ಹೀಗಿರುವಾಗ ಒಂದು ದಿನ ಒಂಟಿ ಮರಿ ಮೋಡವೊಂದು ತ್ರಿಗರ್ತ ದೇಶದ ಮೇಲೆ ಹಾದು ಹೋಗ್ತಿತ್ತು. ಕೆಳಗೆ ಮರುಭೂಮಿಯಂತಹ ದೇಶವನ್ನು ನೋಡಿದಾಗ ತನ್ನ ಹಿರಿಯರ ನಿರ್ಧಾರ ಬಹಳ ಕಠೋರ ಎಂದೆನಿಸ್ತು. ಅದರ ಮನಸ್ಸು ಕರಗಿ ಒಂದಿಷ್ಟು ಜಾಗದಲ್ಲಿ ಮಳೆ ಸುರಿಸಿಯೇ ಬಿಡ್ತು. ಇಂತಹ ಸಮಯಕ್ಕೆಂದೇ ಕಾದಿದ್ದ ರೈತರು ಮಳೆ ಸುರಿದಿದ್ದ ಪ್ರದೇಶದಲ್ಲಿ ಉತ್ತುವ ಬಿತ್ತುವ ಕೆಲಸ ಆರಂಭಿಸಿಯೇ ಬಿಟ್ರು. ಹಿರಿಯ ಮೋಡಗಳಿಗೆ ಈ ವಿಷಯ ಗೊತ್ತಾಗಿ ಅವು ಮರಿ ಮೋಡಕ್ಕೆ ಬೈದವು. ಆದರೆ ಮರಿ ಮೋಡ ಅಲ್ಲಿನ ಪರಿಸ್ಥಿತಿಯನ್ನು ಅವುಗಳಿಗೆ ವಿವರಿಸಿ ಹೇಳಿತು. ಮಳೆ ಬರುವುದೆಂಬ ಆಶಯದಿಂದ ಬಿತ್ತನೆಯನ್ನು ಮಾಡಿಬಿಟ್ಟಿದ್ದಾರೆ, ಈಗ ಸುರಿಸದೇ ಇರುವುದು ಸರಿಯಲ್ಲ ಎಂದು ಹೇಳಿತು. ಮರಿಮೋಡದ ವಾದವನ್ನು ಅರೆ ಮನಸ್ಸಿನಿಂದ ಒಪ್ಪಿಕೊಂಡ ಮೋಡಗಳು ಅಲ್ಲಿನ ಪರಿಸ್ಥಿತಿ ನೋಡಿ ಬರೋಣ ಎಂದು ತ್ರಿಗರ್ತ ದೇಶದಲ್ಲಿ ಹೊರಟವು. ತಮ್ಮ ದೇಶದತ್ತ ಮೋಡಗಳು ಬರುವುದನ್ನು ಕಂಡ ಜನ ಅತ್ಯಂತ ದೈನ್ಯತೆಯಿಂದ ಮೋಡಗಳನ್ನು ಪ್ರಾರ್ಥಿಸತೊಡಗಿದರು. ಮೋಡಗಳಿಗೂ ಮನಸ್ಸು ಕರಗಿ ಮೊದಲಿನಂತೆ ಯಥೇಚ್ಛ ಮಳೆ ಸುರಿಯಲು ನಿರ್ಧರಿಸಿದವು. ಜನ ಹಾಡುತ್ತಾ ಕುಣಿಯುತ್ತಾ ಮಳೆಯನ್ನು ಬರಮಾಡಿಕೊಂಡರು. ಪಶು ಪಕ್ಷಿ ಪ್ರಾಣಿಗಳು ಸಂತಸಗೊಂಡವು. ಮರಗಳು ಹಸಿರಾದವು. ತ್ರಿಗರ್ತ ದೇಶದ ಜನರು ಅಂದಿನಿಂದ ಮಳೆ ದೇವನನ್ನು ಪೂಜಿಸತೊಡಗಿದರು. ಆ ನಾಡು ಸುಖ ಸಂತಸಗಳಿಂದ ಬಹುಕಾಲ ಬಾಳಿತು.
ರೇಡಿಯೋ ಗಿರಿಮಿಟ್ ಶ್ರೋತೃಗಳಿಗೆ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನದ ಸದಸ್ಯೆ ಪ್ರೇಮಾ ಶಿವಾನಂದ್ ಮಾಡೋ ನಮಸ್ಕಾರಗಳು. ಈ ದಿನ ನಾನು ಓದ್ತಿರೋ ಕತೆ ರೈತ ಮತ್ತು ಗೋವಳಿಗ. ಇದನ್ನು ದೀನಬಂಧು ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರೊಫೆಸರ್ GS ಜಯದೇವ್ ಅವರ ಪುಸ್ತಕ ಕತೆ ಕಲ್ಲಾಯಿತು ಮತಿ ಬಂಗಾರಾಯಿತು. ಈಗ ಕೇಳಿ ಕಥೆ ರೈತ ಮತ್ತು ಗೋವಳಿಗ. ಬಹಳ ಹಿಂದೆ ಒಬ್ಬ ರೈತ ಮತ್ತು ಒಬ್ಬ ಗೋವಳಿಗ ಇದ್ದರು. ಗೋವಳಿಗ ಅಂದರೆ ಅದೇ ಹಸು ಸಾಕೋರು. ಅವರು ಅಕ್ಕಪಕ್ಕದಲ್ಲಿ ಬಹಳ ಸ್ನೇಹದಿಂದ ಇರ್ತಾಯಿದ್ರು. ರೈತನ ಮಕ್ಕಳು ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ರು. ರೈತನ ಹೆಂಡತಿ ಕಷ್ಟಪಟ್ಟು ದುಡಿಯುತ್ತಿದ್ದ ತನ್ನ ಗಂಡ ಮತ್ತು ಮಕ್ಕಳಿಗೆ ರೊಟ್ಟಿ ಮಾಡ್ಕೊಂಡು ಹೋಗಿ ಹೊಲಕ್ಕೆ ಕೊಡ್ತಿದ್ಲು. ಗೋವಳಿಗ ಮತ್ತು ಅವನ ಮಕ್ಕಳು ಸ್ವಲ್ಪ ದೂರದಲ್ಲೇ ಇದ್ದ ಹುಲ್ಲುಗಾವಲಿಗೆ ಹಸುಗಳನ್ನು ಹೊಡೆದುಕೊಂಡು ಹೋಗಿ ಮೇಯಿಸ್ತಿದ್ರು. ಗೋವಳಿಗನ ಹೆಂಡತಿಯು ಕೂಡ ರೊಟ್ಟಿ ತಗೊಂಡು ಹೋಗಿ ಹುಲ್ಲುಗಾವಲಿನಲ್ಲಿರೋ ತನ್ನ ಗಂಡ ಮತ್ತು ಮಕ್ಕಳಿಗೆ ಕೊಡ್ತಾ ಇದ್ಲು. ರೈತನ ಹೆಂಡತಿ ಮತ್ತು ಗೋವಳಿಗನ ಹೆಂಡತಿ ಅವ್ರ ಕುಟುಂಬಗಳು ಬಹಳ ಅನ್ಯೋನ್ಯವಾಗಿದ್ದರು. ಗೋವಳಿಗ ದನದ ಗೊಬ್ಬರವನ್ನು ಹಾಗೇನೆ ರೈತನ ಬೆಳೆಗಳಿಗಾಗಿ ಕೊಡ್ತಾ ಇದ್ದ. ರೈತ ಕೊಯ್ಲು ಆದ ನಂತರ ಜೋಳದ ಕಡ್ಡಿ ಬರುತ್ತಲ್ಲ ಅದು ಮತ್ತು ರಾಗಿ ಹುಲ್ಲುಗಳನ್ನು ಗೋವಳನಿಗೆ ಹಾಗೇನೆ ಕೊಡ್ತಿದ್ದ. ಜೊತೆಗೆ ಗೋವಳಿಗ ಹಾಲನ್ನು ಕೊಟ್ಟರೆ ರೈತ ಅವನು ಬೆಳೆದಿದ್ದ ಬೆಳೆನೆಲ್ಲ ಅಂದರೆ ಬೇಳೆಕಾಳು ಮೆಣಸಿನ್ಕಾಯಿ ತರಕಾರಿ ಕೊಡ್ತಾ ಇದ್ದ. ಹೀಗೆ ಎರಡೂ ಕುಟುಂಬಗಳು ಬಹಳ ಸ್ನೇಹದಿಂದ ಇದ್ದರು. ಹೀಗಿರಬೇಕಾದ್ರೆ ಗೋವಳಿಗನ ಹಸುಗಳ ಸಂಖ್ಯೆ ಹೆಚ್ಚಾಯಿತು. ಹಾಗೆಯೇ ಅವನು ತನ್ನ ಗಂಡು ಕರುಗಳನ್ನು ಹೋರಿಗಳನ್ನಾಗಿ ಮಾಡಿ ಹಸು ಮತ್ತು ಹೋರಿಗಳನ್ನು ಮಾರ್ದ. ಅನಿರೀಕ್ಷಿತವಾಗಿ ಅವನಿಗೆ ಹೆಚ್ಚಿನ ಹಣ ಬಂತು. ಏನು ಮಾಡಬೇಕಂತಾನೆ ತಿಳಿಲಿಲ್ಲ. ಅವನೇನು ಮಾಡ್ದ, ತನ್ನ ಹೆಂಡತಿಗೆ ಅಂತ ಬಂಗಾರದ ಸರ, ಬಂಗಾರದ ಕಡಗ, ಹೊಸ ಓಲೆಗಳು, ಹೀಗೆ ಎಷ್ಟೊಂದು ಒಡವೆಗಳನ್ನು ಕೊಂಡುಕೊಂಡ. ಗೋವಳಗನ ಹೆಂಡತಿ ಸಂಭ್ರಮದಿಂದ ಎಲ್ಲ ಒಡವೆ ಹಾಕ್ಕೊಂಡು ರೈತನ ಮನೆಗೆ ಆಗಾಗ ಹೋಗೋಕ್ಕೆ ಶುರು ಮಾಡಿದ್ಲು. ರೈತನ ಹೆಂಡತಿಗೆ ಆಶ್ಚರ್ಯ. ಜೊತೆಗೆ ಗೋವಳನ ಹೆಂಡತಿಯ ಬದಲಾದ ನಡವಳಿಕೆ ನೋಡಿ ಬಹಳ ಕೋಪ ಬಂತು ಅವಳಿಗೆ. ಅವಳೇನು ಮಾಡಿದ್ಲು, ಪ್ರತಿಯಾಗಿ ಗೋವಳಗನ ಹೆಂಡತಿನೂ ಅಹಂಕಾರ ದರ್ಪಗಳನ್ನು ತೋರ್ಸೋಕ್ಕೆ ಶುರು ಮಾಡಿದ್ಲು. ಕ್ರಮೇಣ ಇದು ಮನಸ್ತಾಪಕ್ಕೆ ತಿರ್ಕೊಂಡ್ಬಿಡ್ತು. ಈ ವಿರಸ ಹೀಗೆ ಸಾಂಕ್ರಾಮಿಕವಾಗಿ ರೈತ ಮತ್ತು ಗೋವಳಿಗನ ಮಕ್ಕಳ ನಡುವೆನು ಬಂದ್ಬಿಡ್ತು. ಕೊನೆಯದಾಗಿ ರೈತ ಮತ್ತು ಗೋವಳಿಗನ ನಡುವೆನೂ ಬಂದ್ಬಿಡ್ತು ಈ ಮನಸ್ತಾಪ. ಇದರ ಪರಿಣಾಮವಾಗಿ ರೈತನಿಗೆ ಹಾಲು ಸಿಗದಂಗೆ ಆಯಿತು. ಗೋವಳನಿಗೆ ಕಾಳು ಬೇಳೆ ತರಕಾರಿ ಸೊಪ್ಪು ಸೆದೆ ಇವು ಎಲ್ಲ ಸಿಗದಂಗಾಯಿತು. ಅಷ್ಟೇ ಅಲ್ಲ, ರೈತ ಜೋಳದ ಕಡ್ಡಿ ಹುಲ್ಲುಗಳನ್ನು ಗೋವಳನಿಗೆ ಕೊಡೋದನ್ನು ನಿಲ್ಲಿಸ್ಬಿಟ್ಟ. ಹಾಗೇ ತನಗೆ ಬೇಡದೇ ಇದ್ದರೂ ಗೋವಳಿಗ ಸಗಣಿ ಗೊಬ್ಬರವನ್ನು ರೈತನಿಗೆ ಕೊಡ್ತಿರಲಿಲ್ಲ. ಹೀಗಿರಬೇಕಾದ್ರೆ ಆ ವರ್ಷ ಮಳೆ ಕಡಿಮೆ ಆಯಿತು. ಹುಲ್ಲುಗಾವಲಿನಲ್ಲಿ ಹುಲ್ಲು ಕಾಣ್ದಂಗಾಗೋಯ್ತು. ಜೊತೆಗೆ ರೈತನಿಗೆ ಸಗಣಿ ಗೊಬ್ಬರ ಸಿಗದೇ ಇರೋದ್ರಿಂದ ರೈತ ಬೆಳೆದಿದ್ದ ಬೆಳೆಯೆಲ್ಲ ಬಡವಾಯಿತು. ವಿಧಿ ಇಲ್ಲದೆ ಗೋವಳಿಗ ತನ್ನ ಹೆಂಡತಿ ಆಭರಣಗಳನ್ನೆಲ್ಲ ಮಾರಿ ಮನೆ ಖರ್ಚಿಗೆ ಹಾಕ್ಕೊಂಡ. ಹುಲ್ಲು ಇಲ್ಲದೆ ಇದ್ದಿದ್ದರಿಂದ ಗೋವಳಿಗನ ಮಕ್ಕಳು ರಾತ್ರಿ ಸಮಯದಲ್ಲಿ ರೈತನ ಹೊಲಕ್ಕೆ ದನಗಳನ್ನ ಬಿಟ್ಟು ಮೇಯಿಸ್ಕೊಂಡು ಹೋದರು. ರೈತನ ಮಕ್ಕಳು ಈ ಅನ್ಯಾಯನ ಪ್ರಶ್ನೆ ಮಾಡಿದರು. ಆದರೂ ಗೋವಳಿಗನ ಮಕ್ಕಳು ಇದಕ್ಕೂ ತಮಗೂ ಸಂಬಂಧವಿಲ್ಲ, ಕಾಡಿನ ಪ್ರಾಣಿಗಳು ಬಂದು ಬೆಳೆ ಮೇದಿರಬಹುದು ಎಂದು ಸುಳ್ಳು ಹೇಳಿದರು. ಇದರಿಂದ ರೈತನಿಗೆ ಕೋಪ ಬಂತು. ಅವನು ಆ ಊರಿನ ರಾಜನ ಹತ್ರ ಫಿರ್ಯಾದು ತಗೊಂಡು ಹೋದ. ರಾಜ ರೈತನ ಮಾತನ್ನು ಸಮಾಧಾನದಿಂದ ಕೇಳಿಸ್ಕೊಂಡ. ಮತ್ತೆ ಎಷ್ಟು ವರ್ಷಗಳ ಕಾಲ ನೀವು ಅಕ್ಕಪಕ್ಕದಲ್ಲೇ ಇದ್ರಿ ಅಂತ ಕೇಳ್ದ. ಆಗ ರೈತ, ನಮ್ಮ ತಂದೆ ಮತ್ತು ಗೋವಳಿಗನ ತಂದೆ ಸ್ನೇಹಿತರಾಗಿದ್ದರು, ನಾವು ಬಹಳ ವರ್ಷದಿಂದಲೂ ಅಕ್ಕಪಕ್ಕದಲ್ಲಿ ಅನ್ಯೋನ್ಯವಾಗಿ ಇದ್ದೇವೆ ಎಂದು ಹೇಳಿದ. ಈ ವಿಚಾರವನ್ನು ಕೆದಕಿ ನೋಡಿದಾಗ ಇಬ್ಬರ ನಡುವೆ ಜಗಳ ಬಂದಿದ್ದು ಇತ್ತೀಚೆಗಷ್ಟೇ ಎಂದು ರಾಜನಿಗೆ ಗೊತ್ತಾಯಿತು. ಮನಸ್ತಾಪಕ್ಕೆ ಏನು ಕಾರಣ ಅಂತಲೂ ತಿಳಿತು. ರೈತ ಹೇಳ್ದ, ನನಗೆ ನ್ಯಾಯ ಬೇಕು, ಗೋವಳಿಗ ಮತ್ತು ಅವನ ಮಕ್ಕಳನ್ನು ಕಾರಾಗೃಹಕ್ಕೆ ಹಾಕಿ ಎಂದು ಪ್ರಭುಗಳಲ್ಲಿ ವಿನಂತಿ ಮಾಡಿಕೊಂಡ. ಆಗ ರಾಜ ಹೇಳ್ದ, ಅಯ್ಯ ರೈತ, ನಿನಗೆ ಈಗ ಆಗಿರೋ ಅನ್ಯಾಯಕ್ಕೆ ಗೋವಳಿಗ ಮತ್ತು ಅವನ ಮಕ್ಕಳಿಗೆ ಕಾನೂನಿನಂತೆ ಶಿಕ್ಷೆ ವಿಧಿಸ್ಬೋದು, ಆದರೆ ನಿನ್ನ ರೈತಾಪಿ ಜೀವನ ಮತ್ತಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತೀಯ, ನಿನ್ನ ಬೆಳೆಗಳಿಗೆ ಗೊಬ್ಬರ ಸಿಗೋದಿಲ್ಲ, ಇಳುವರಿ ಇಲ್ಲ ಅಂದಮೇಲೆ ನಿನ್ನ ವ್ಯವಸಾಯದಿಂದ ನಿನಗೆ ಹೊಟ್ಟೆ ತುಂಬೋದಿಲ್ಲ, ನಿನ್ನ ಮನೆಗೆ ಹಾಲು ಸಿಗೋದಿಲ್ಲ, ನಿನ್ನ ಇಡೀ ಸಂಸಾರವೇ ಬಡಕಲಾಗ್ತದೆ. ನೀನು ಮೇವು ಕೊಡದಿದ್ದರೆ ಗೋವಳಿಗನೂ ಕೆಡುತ್ತಾನೆ, ಅವನ ಸಂಸಾರವೂ ಕೆಡುತ್ತದೆ. ಶಿಕ್ಷೆ ಕೊಡೋದ್ರಿಂದ ಗೋವಳಿಗನಿಗಷ್ಟೇ ಕೇಡಲ್ಲ, ನಿನಗೂ ಕೇಡಾಗ್ತದೆ. ಈಗ ಹೇಳು, ಶಿಕ್ಷೆ ಕೊಡೋದು ಮುಖ್ಯನಾ ಅಥವಾ ನೀವು ಮೊದಲಿನಂತೆ ಪರಸ್ಪರ ಸಹಕರಿಸುತ್ತಾ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಬದುಕು ಬಾಳೋದು ಒಳ್ಳೆಯದು ಅಂತ ಕೇಳ್ದ. ರೈತ ಬಹಳ ಬುದ್ಧಿವಂತ. ಅವನಿಗೆ ಗೋವಳಿಗನಿಲ್ಲದೆ ತಾನು ರೈತನಾಗಿ ಉಳಿಯೋದು ಕಷ್ಟ ಅಂತ ಅರಿವಿಗೆ ಬಂತು. ಆಗ ರೈತ ಹೇಳ್ದ, ನೀವು ಹೇಳೋದು ದಿಟಾಸ್ವಾಮಿ, ಆದರೆ ಮುಂದೆ ಏನು ಮಾಡೋದು ಅಂದ. ರಾಜ ಗೋವಳಿಗ ಮತ್ತು ಅವನ ಕುಟುಂಬವನ್ನು ರೈತ ಮತ್ತು ಅವನ ಕುಟುಂಬವನ್ನು ಒಟ್ಟಿಗೆ ಸೇರಿಸಿ ಎದುರು ಬದುರು ಕೂತು ಹಿಂದಿನದೆಲ್ಲ ಮತ್ತೆ ಒಮ್ಮೆ ಆಲೋಚನೆ ಮಾಡಿವಂತೆ ಹೇಳಿ, ಜೊತೆಗೆ ತಿಳುವಳಿಕೆ ಇರೋವಂಥ ಒಬ್ಬ ವಯಸ್ಸಾದ ವೃದ್ಧನನ್ನು ಇವ್ರ ಜೊತೆ ಕಳಿಸ್ದ ರಾಜ. ಆ ವ್ಯಕ್ತಿ ಇವ್ರ ಮಾತುಗಳನ್ನು ಆಲಿಸಿ ಚರ್ಚೆಯ ದಿಕ್ಕು ವಿರಸಕ್ಕೆ ಹೋಗೋ ಬದಲು ಸ್ನೇಹಕ್ಕೆ ತಿರುಗುವಂತೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳ್ದ. ಎರಡೂ ಕುಟುಂಬಗಳು ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ಮನಸ್ತಾಪನ ಬಗೆಹರಿಸ್ಕೊಂಡ್ರು. ರೈತನ ಬೆಳೆಯನ್ನು ಮೇಯಿಸಿದ್ದಕ್ಕಾಗಿ ಗೋವಳಿಗ ಕ್ಷಮೆ ಕೇಳಿದ. ತಕ್ಷಣವೇ ರೈತ, ಅದಕ್ಕೇನಂತೆ, ನನ್ನ ಹಿತ್ತಲಿನಲ್ಲಿ ರಾಶಿ ರಾಶಿ ಹುಲ್ಲು ಬಿದ್ದಿದೆ, ನಿನ್ನ ಹಿತ್ತಲಿಗೆ ಸಾಗಿಸ್ಕೊ ಅದನ್ನು ಅಂದ. ಆಗ ಗೋವಳಿಗ, ನಿನಗೆಷ್ಟು ವಂದನೆ ಹೇಳಿದ್ರೂ ಸಾಲಲ್ಲ, ನನ್ನ ಹಿತ್ತಲಿನಲ್ಲಿ ಬಿದ್ದಿರೋ ಗೊಬ್ಬರ ರಾಶಿನ ನೀನು ಈಗಲೇ ಹೊಲಕ್ಕೆ ಸಾಗಿಸು, ನಾನು ಮತ್ತು ನನ್ನ ಮಕ್ಕಳು ಸಹಾಯ ಮಾಡ್ತೀವಿ ಅಂದ. ಹೀಗೆ ಗೋವಳಿಗ ಮತ್ತು ರೈತ ಪುನಃ ಸ್ನೇಹಿತರಾದರು. ಹಾಲು ಹೈನುಗಳು ಇಬ್ಬರು ಮನೆ ನಡುವೆ ಹರಿದಾಡಿದವು. ಗೋವಳಿಗನೂ ಬುದ್ಧಿವಂತನಾದ ಕಾರಣ ಅಂದಿನಿಂದ ಮುಂದೆ ಎಂದೂ ಚಿನ್ನದ ಒಡವೆಗಳನ್ನು ಮಾತ್ರ ತಗೊಳ್ಳೋಕೆ ಹೋಗಲಿಲ್ಲ.
ಇಲ್ಲಿಗೆ ಕಥಾವಾಚನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.